ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800-83-32-31 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಜಗದ ಬೆಳಕು ನೀನೇ, ಜಗ ಜಗದ ಶಕ್ತಿಯು ನೀನೇ ಓ ದೇವ ದೇವ ಪುತ್ರನೇ ನೀನೇ ನನ್ನ ಬೆಳಕು ಕೈ ಹಿಡಿದು ನನ್ನ ನಡೆಸು ಜಗದ ಬೆಳಕು ನೀನೇ ಜಗದ ಬೆಳಕು ನೀನೇ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪೋಸ್ಟ್ ಬಾಕ್ಸ್ ನಂಬರ್ 1446 ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಪ್ರಾರ್ಥನೆಯ ಹಕ್ಕು. ಪ್ರಿಯ ಬಾನುಲಿ ಕೇಳುಗರೆ, ನಾವು ಕಳೆದ ಸಂಚಿಕೆಯಿಂದ ದೇವರು ಮನುಷ್ಯನ ಮೇಲೆ ಎಂತಹ ಪ್ರೀತಿಯನ್ನಿಟ್ಟಿದ್ದಾನೆ, ಆ ಪ್ರೀತಿಯನ್ನು ಅರಿತುಕೊಂಡಂತಹ ಪ್ರತಿಯೊಬ್ಬರು ಕ್ರಿಸ್ತನ ಅವಶ್ಯಕತೆ ನನಗಿದೆ, ನಾನು ಪಾಪಿ ಎಂಬುದಾಗಿ ಕ್ರಿಸ್ತನ ಬಳಿಗೆ ಬಂದು ತಮ್ಮ ಪಾಪಗಳನ್ನ ಹರಕೆ ಇಡುವಂಥವರಾಗಿದ್ದಾರೆ. ತಮ್ಮ ಪಾಪಗಳನ್ನ ಹರಕೆ ಇಟ್ಟಂತಹ ವ್ಯಕ್ತಿ ಕ್ರಿಸ್ತನ ನಂಬಿಕೆ ಮೇಲೆ, ಆತನ ವಾಗ್ದಾನದ ಮೇಲೆ ಪ್ರತಿನಿತ್ಯ ಆತನು ನಡೆದಂತೆ ಅವನು ನಡೆಯುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನು ಕ್ರಿಸ್ತನ ಹಿಂಬಾಲಕನಾಗಿ, ಆತನ ಶಿಷ್ಯರಾಗಿ, ಆತನು ನಡೆದಂಥ ಹೆಜ್ಜೆಜಾಡಿನಲ್ಲಿ ನಡೆಯುವುದರ ಮೂಲಕವಾಗಿ ಆತನ ಜೊತೆಯಲ್ಲಿ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಳ್ತಕ್ಕಂಥವನಾಗಿದ್ದಾನೆ. ಆತನ ಜ್ಞಾನದಲ್ಲಿ ಬೆಳೀತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಆತನ ಜ್ಞಾನದಲ್ಲಿ ಆತನು ಬೆಳೀತಕ್ಕಂಥವನಾಗಿದ್ದಾನೆ ಅಂದರೆ ಪ್ರಾರ್ಥನೆ ಮುಖಾಂತರವಾಗಿ. ಹಾಗಾದರೆ ಪ್ರಾರ್ಥನೆ ಎಂದರೆ ಏನು, ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಈ ದಿನದಲ್ಲಿ ನಾವು ನೋಡಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಬೇಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿಯ ಆಕಾಶಗಳ ಒಡೆಯನಾಗಿರತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಈ ಬಾನುಲಿ ಸಮೀಪಕ್ಕೆ ಬಂದು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂಥ ಭಾಗ್ಯವನ್ನು ನಮ್ಮ ಜೀವಿತದಲ್ಲಿ ನೀ ಅನುಗ್ರಹಿಸಿಕೊಟ್ಟಿದ್ದೀರ, ಅದಕ್ಕೋಸ್ಕರ ಸ್ತೋತ್ರ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಷ್ಟು ಅವಶ್ಯಕತೆ ಇದೆ ಎಂಬುದನ್ನು ನಾವು ಅರಿತುಕೊಳ್ಳಲು ನಮ್ಮ ಹೃದಯದ ಕಣ್ಣುಗಳನ್ನು ತೆರೆ. ನಿನ್ನ ಜೊತೆ ಪ್ರಾರ್ಥನೆ ಮುಖಾಂತರವಾಗಿ ನಾವು ಮಾತನಾಡುವಾಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ಆತ್ಮನ ಮುಖಾಂತರವಾಗಿ ನೀನು ಪ್ರೇರೇಪಣೆಯನ್ನು ಉಂಟು ಮಾಡು ಸ್ವಾಮಿ. ನಾನಲ್ಲ, ನೀನೇ ಮಾತನಾಡುತ್ತಿದ್ದೀಯ ಎಂಬುದನ್ನು ಅವರು ಅರಿತುಕೊಂಡು ಅವರ ಜೀವಿತವನ್ನು ನಿನಗೆ ಒಪ್ಪಿಸಿಕೊಟ್ಟು ಜೀವಿಸುವಾಗಿ ನೀನು ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ದೇವರು ನಮ್ಮ ಜೊತೆ ಯಾವ ಯಾವ ರೀತಿಯಲ್ಲಿ ಮಾತನಾಡುತ್ತಾನೆ ಎಂಬುದನ್ನು ನಾವು ನೋಡಬೇಕಾದರೆ ಆತನು ಪ್ರಕೃತಿ ಮುಖಾಂತರವಾಗಿ ಮಾತನಾಡುತ್ತಾನೆ. ಆತನು ತನ್ನ ಪ್ರಕಟಣೆಗಳ ಮೂಲಕವಾಗಿ ಮಾತನಾಡತಕ್ಕಂಥವನಾಗಿದ್ದಾನೆ. ಇವುಗಳಿಗಿಂತ ಹೆಚ್ಚಾಗಿ ಆತ್ಮನ ಪ್ರೇರಣೆ ಮೂಲಕವಾಗಿ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವಂಥವನಾಗಿದ್ದಾನೆ. ಆತನು ನಮ್ಮ ಜೊತೆ ಮಾತನಾಡತಕ್ಕಂಥವನಾಗಿದ್ದಾನೆ. ನಾವು ಏನು ಮಾಡಬೇಕೆಂದರೆ ನಾವು ನಮ್ಮ ಹೃದಯಗಳನ್ನು ಆತನಿಗೆ ಒಪ್ಪಿಸಿಕೊಡಬೇಕು. ಆವಾಗ ಆತನು ನಮ್ಮ ಜೊತೆ ಮಾತನಾಡುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಮಾತನಾಡುವಂಥವನಾಗಿದ್ದಾನೆ? ದೇವರ ವಾಕ್ಯಗಳನ್ನು ಧ್ಯಾನಿಸುವುದರ ಮೂಲಕವಾಗಿಯೂ, ನಾವು ಅವನ ಜೊತೆ ಮಾತನಾಡುವುದರ ಮೂಲಕವಾಗಿಯೂ ಸಂಭಾಷಿಸುವಂಥವರಾಗಿದ್ದೇವೆ. ದೇವರ ಜೊತೆ ಮಾತನಾಡುವುದು ಅಂದರೆ ಏನು ಎಂಬುದನ್ನು ನಾವು ನೋಡುವುದಾದರೆ ಅದು ಪ್ರಾರ್ಥನೆ. ಪ್ರಾರ್ಥನೆ ಎಂದರೆ ಏನು, ಪ್ರಾರ್ಥನೆ ಎಂದರೆ ಏನು ಎಂಬುದನ್ನು ನಾವು ದೇವರ ವಾಕ್ಯದ ಮುಖಾಂತರವಾಗಿಯೂ, ಆತ್ಮನ ಪ್ರವಾದನೆಯ ಮೂಲಕವಾಗಿಯೂ ನಾವು ನೋಡುವುದಾದರೆ ಪ್ರವಾದನೆ ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಾರ್ಥನೆ ಎಂಬುದು ಒಬ್ಬ ಸ್ನೇಹಿತನಿಗೆ ಹೃದಯವನ್ನು ಬಿಚ್ಚುವ ರೀತಿಯಲ್ಲಿ ದೇವರಿಗೆ ಹೃದಯವನ್ನು ತೆರೆಯುವುದೇ ಆಗಿದೆ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಪ್ರವಾದನೆ ಆತ್ಮದಲ್ಲಿ ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಾವು ಹೇಗೆ ಒಬ್ಬ ಸ್ನೇಹಿತನ ಜೊತೆಯಲ್ಲಿ ನಮ್ಮ ಹೃದಯವನ್ನು ತೆರೆದು ಮಾತನಾಡುವಂಥವರಾಗಿದ್ದೇವೋ ಅದೇ ಪ್ರಾರ್ಥನೆಯಿಂದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಯಾವುದರ ಮೂಲಕ ನಾವು ಶೋಧನೆಗಳನ್ನು ಪಾಪಗಳನ್ನು ಜಯಿಸಬಹುದು ಅನ್ನುವಂತಹ ಯೋಚನೆಯಲ್ಲಿ ನೀವು ಇರುವುದಾದರೆ, ನಮಗೆ ಈ ಲೋಕದಲ್ಲಿ ಬರ್ತಕ್ಕಂತಹ ಎಲ್ಲ ಶೋಧನೆಗಳನ್ನು ಎಲ್ಲ ಪಾಪಗಳನ್ನು ಜಯಿಸಲು ಇರುವಂತಹ ಒಂದೇ ಮಾರ್ಗ ಅದು ಪ್ರಾರ್ಥನೆ. ಅದಕ್ಕೋಸ್ಕರವೇ ಮತ್ತಾಯನ ಬರೆದ ಪುಸ್ತಕ 26:41 ವಚನವನ್ನು ನಾವು ಓದಬೇಕಾದರೆ ಅದರಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಾರ್ಥನೆ ನಮಗೆ ಬಲ, ನಮ್ಮದ ಹೃದಯದ ಬಡಿತ ಈ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆಯನ್ನು ನಾವು ಯಾವತ್ತೂ ಸಹ ನಿರಾಕರಿಸಬಾರದು. ಪ್ರಾರ್ಥನೆಯಲ್ಲಿ ಪ್ರತಿ ನಿತ್ಯವೂ ಸಹ ನಾವು ನೆಲೆಗೊಳ್ಳಬೇಕು. ಪ್ರತಿ ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಸಮಯಗಳಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಿರುತ್ತರಾಗಬೇಕು. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಬೇಸರಗೊಳ್ಳದಿರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ದಾವಿದನು ತನ್ನ ಕೀರ್ತನೆಯಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಕೀರ್ತನೆ 55:17 ವಚನವನ್ನು ನೋಡುವಾಗ ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ತ್ರಿಕಾಲಗಳಲ್ಲಿ ಅಂದರೆ ಒತ್ತಾರೆ, ಮಧ್ಯಾಹ್ನ, ಸಾಯಂಕಾಲ ಎಲ್ಲ ಸಮಯಗಳಲ್ಲೂ ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಪೌಲನು ಸಹ 1 ಥೆಸಲೋನಿಕದವರಿಗೆ ಬರೆದ ಪುಸ್ತಕ 5:11 ವಚನದಲ್ಲಿ ತಿಳಿಸುವಂತೆವನಾಗಿದ್ದಾನೆ. ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿರುವಾಗ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟನು. ಅವರು ಬಂದು ಕೇಳುವಂಥವರಾಗಿದ್ದಾರೆ ಕ್ರಿಸ್ತನನ್ನ, ಸ್ವಾಮಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ನಮಗೆ ತಿಳಿಯಪಡಿಸು ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಅವರಿಗೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಪರಲೋಕದ ಪ್ರಾರ್ಥನೆ ಮುಖಾಂತರವಾಗಿ ತಿಳಿಸಿದ್ದಾನೆ. ಅದನ್ನು ನಾವು ಮತ್ತಾಯನ ಬರೆದ ಪುಸ್ತಕದಲ್ಲಿ ನಾವು ಓದ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ಪ್ರಾರ್ಥನೆಯ ಸಮಯ ಒಂದು ಬಹಳ ಮುಖ್ಯವಾದಂಥ ಸಮಯ. ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲು ನಮ್ಮ ಪಾಪಗಳನ್ನು ದೇವರಿಗೆ ಹರಕೆ ಇಡಬೇಕು. ಯಾಕೆಂದರೆ ಯಾರ ಹೃದಯದಲ್ಲಿ ಆ ಒಂದು ಪಾಪ ತುಂಬಿರ್ತದೋ ಆ ಸಂದರ್ಭದಲ್ಲಿ ದೇವರು ಅವರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಪಾಪದ ನಿಮಿತ್ತವಾಗೂ ನಾವು ಬಲಹೀನರಾಗಿರ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ನಾವು ದೇವರ ಬಳಿಗೆ ಬಂದು ನಾವು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ವಿಧವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ನಮ್ಮ ಪಾಪಗಳನ್ನು ಹರಕೆ ಇಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಗಂಡಸರಾಗಲಿ ಹೆಂಗಸರಾಗಲಿ ಯಾರೂ ಸಹ ಪ್ರಾರ್ಥನೆಯನ್ನು ನಿರಾಕರಿಸಬಾರದು. ಪಾಪಕ್ಕೆ ನಾವು ಒಳಗಾಗಬಾರದು. ನಾವು ಶೋಧನೆಯನ್ನು ಜಯಿಸಬೇಕು ಎಂಬುದಾಗಿ ನೀವು ನೆನೆಸುತ್ತಿದ್ದಂಥ ಪಕ್ಷದಲ್ಲಿ ದೇವರ ಬಳಿಗೆ ಬರೋಣ. ಪ್ರಾರ್ಥನೆಯಲ್ಲಿ ಆತನ ಜೊತೆ ಮಾತನಾಡೋಣ. ಆತನು ನಮ್ಮ ಜೊತೆ ಮಾತನಾಡಲು ಬಯಸುವಂಥವನಾಗಿದ್ದಾನೆ. ನಾವು ಯಾವಾಗ ಆತನ ಬಳಿಗೆ ಬರ್ತಕ್ಕಂಥವರಾಗಿದ್ದೇವೋ ಆವಾಗ ಆತನು ನಮ್ಮ ಬಳಿಗೆ ಬಂದು ನಮ್ಮ ಸಂಗಡ ಮಾತನಾಡುವಂಥವನಾಗಿದ್ದಾನೆ. ನಾವು ನಂಬಿಕೆಯಿಂದ ಬರಬೇಕು, ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯು ನಂಬಿಕೆಯ ಕೈಯಲ್ಲಿರುವ ಬೀಗದ ಕಾಯಿ. ಪರಲೋಕವನ್ನು ತೆರೆಯಲು ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಬೀಗದ ಕಾಯಿ ಬೀಗ ಯಾವುದೆಂದರೆ ಅದು ಪ್ರಾರ್ಥನೆಯಾಗಿದೆ. ಪ್ರತಿಯೊಂದು ಮನೆಗೂ ಸಹ ಅದನ್ನು ಭದ್ರವಾಗಿಡಲು ನಾವು ಬೀಗವನ್ನು ಹಾಕುವಂಥವರಾಗಿದ್ದೇವೆ. ಅದನ್ನು ಸಂರಕ್ಷಿಸಲು ಬೀಗವನ್ನು ಹಾಕಿ ಇಟ್ಟು ಹೋಗ್ತಕ್ಕಂಥವರಾಗಿದ್ದೇವೆ. ನಾವು ಮತ್ತೆ ಅದನ್ನು ಒಳಗಡೆ ಬರಬೇಕಾದ್ರೆ ಆ ಬೀಗವನ್ನು ತೆಗೆದು ಬರಬೇಕು. ಅದೇ ರೀತಿಯಾಗಿ ಪರಲೋಕದಲ್ಲಿ ಇರ್ತಕ್ಕಂತಹ ದ್ವಾರವನ್ನು ತೆರೆದು ನಾವು ದೇವರ ಜೊತೆ ಮಾತನಾಡಲು, ಆತನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಲು ನಮಗಿರ್ತಕ್ಕಂತಹ ಒಂದು ಬೀಗದ ಕಾಯಿ ಯಾವುದೆಂದರೆ ಅದು ಬೇರೆ ಯಾವುದು ಅಲ್ಲ ಪ್ರಿಯ ಕೇಳುಗರೆ, ಅದು ಪರಲೋಕದ ಬಾಗಿಲನ್ನು ತೆರೆಯತಕ್ಕಂತಹ ಬೀಗದ ಕಾಯಿ ಪ್ರಾರ್ಥನೆಯಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದು ಒಂದು ಅಮೂಲ್ಯವಾದಂತಹ ಸಮಯ. ಅಮೂಲ್ಯವಾದಂಥ ಸಮಯದಲ್ಲಿ ಈ ಅಮೂಲ್ಯವಾದಂತಹ ಬೀಗದ ಕಾಯಿ ಮುಖಾಂತರವಾಗಿ ನಾವು ಪರಲೋಕದ ದ್ವಾರವನ್ನು ತೆರೆಯುವಾಗ ಪರಲೋಕದಿಂದ ಎನ್ನಿಸಲಾರದಂತಹ ಅಮೂಲ್ಯವಾದಂತಹ ಬೊಕ್ಕಸ ನಮಗೆ ಸುರಿಸಲ್ಪಡ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನೀವು ಒಂದು ವೇಳೆ ನನ್ನ ಜೀವಿತದಲ್ಲಿ ಅಯ್ಯೋ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ, ನಾನು ಸೋತು ಹೋಗಿದ್ದೇನೆ, ನಾನು ಬಿದ್ದು ಹೋಗಿದ್ದೇನೆ, ಎಲ್ಲ ರೀತಿಯ ಶೋಧನೆಗೆ ಒಳಗಾಗಿದ್ದೇನೆ, ಅನೇಕ ಪಾಪಗಳಿಗೆ ಒಳಗಾಗಿದ್ದೇನೆ ಎಂಬುದಾಗಿ ನೀವು ನೆನೆಸುವುದಾದರೆ ದೇವರು ನಿಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ಆತನು ನಿಮ್ಮ ಸಂಗಡ ಮಾತನಾಡಲು ಹಂಬಲಿಸ್ತಕ್ಕಂಥವನಾಗಿದ್ದಾನೆ. ನೀವು ಆತನ ಬಳಿಗೆ ಬರುವುದಾದರೆ ಆತನು ಮಗಳೇ ಮಗನೇ, ನಿನ್ನ ಹೃದಯದಲ್ಲಿರ್ತಕ್ಕಂತಹ ವಿಚಾರವೇನು, ನೀನು ಯಾವ ಶೋಧನೆಗೆ ಒಳಗಾಗಿದ್ದೀಯಾ, ಯಾವ ಪಾಪಕ್ಕೆ ಒಳಗಾಗಿದ್ದೀಯಾ, ಯಾವ ಕಷ್ಟದಲ್ಲಿದ್ದೀಯಾ, ಯಾವ ನೋವಿನಲ್ಲಿದ್ದೀಯಾ, ನನ್ನ ಬಳಿಗೆ ಬಾ, ನೀನು ಹೇಳು ಎಲ್ಲವನ್ನ, ನಿನ್ನ ಪ್ರಾರ್ಥನೆ ಮುಖಾಂತರವಾಗಿ ಹೇಳು, ನಾನು ನಿನ್ನ ಸ್ನೇಹಿತನು, ನಿನಗೆ ಎಲ್ಲ ರೀತಿಯ ಪರಿಹಾರವನ್ನು ನೀಡ್ತಕ್ಕಂಥ ದೇವರು ನಾನು ಎಂಬುದಾಗಿ ಆತನು ಕರೆಯುವಂಥವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಲು ಆತನು ಹಂಬಲಿಸ್ತಕ್ಕಂಥವನಾಗಿದ್ದಾನೆ, ಅಪೇಕ್ಷಿಸ್ತಕ್ಕಂಥವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಯಾವುದೇ ರೀತಿಯ ಷರತ್ತುಗಳಿಲ್ಲ, ನಾವು ನೇರವಾಗಿ ಆತನ ಬಳಿಗೆ ಬರಬಹುದು. ನೇರವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಆತನ ಮೂಲಕ ನಾವು ಹೇಳಿಕೊಳ್ಳಬೇಕಬಹುದು. ನಾವು ಪ್ರಾರ್ಥನೆಯಲ್ಲಿ ಆತನ ಬಳಿಯಲ್ಲಿ ಕುಳಿತು ಬಂದು ಕೇಳಿದಾಗ ಆತನು ಎಲ್ಲವನ್ನ ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಮತ್ತಾಯನು ಬರೆದ ಪುಸ್ತಕ 7:7 ತಿಳಿಸಲ್ಪಡ್ತಕ್ಕಂಥದ್ದಾಗಿದೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ. ನಾವು ಬಂದು ಕೇಳಬೇಕು, ನಾವು ಒಂದು ಬೇಡಬೇಕು ಆತನ ಬಳಿಗೆ ಬಂದು, ಆವಾಗ ಆತನು ನಮಗೆ ಎಲ್ಲವನ್ನ ಕೊಡ್ತಕ್ಕಂಥವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪುಸ್ತಕ 8:32 ಓದಬೇಕಾದ್ರೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸಿದ್ದಾನೆ ಅಲ್ಲವೇ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ತನ್ನ ಒಬ್ಬನೇ ಮಗನನ್ನು ದೇವರು ನಮಗೋಸ್ಕರ ಕೊಟ್ಟಿರುವಾಗ, ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿರುವಾಗ ಆತನು ಬೇರೆ ಏನನ್ನು ಕೊಡದೆ ಇರತಕ್ಕಂಥವನಾಗಿದ್ದಾನೆ. ನಮಗೆ ಎಲ್ಲವನ್ನ ಆತನು ನಮಗೆ ಕೊಡುವಾತನಾಗಿದ್ದಾನೆ. ಆದರೆ ನಾವು ಮಾಡಬೇಕಾದಂಥ ಕೆಲಸ ಒಂದೇ ಒಂದು, ಆ ಕೆಲಸವೇನೆಂದರೆ ನಾವು ಬಂದು ಆತನ ಬಳಿಯಲ್ಲಿ ಬೇಡಿಕೊಳ್ಳಬೇಕು, ಆತನ ಬಳಿಯಲ್ಲಿ ಕೇಳಿಕೊಳ್ಳಬೇಕು. ಕೆಟ್ಟ ಹೃದಯದಿಂದಲ್ಲ, ಪಾಪದ ಹೃದಯದಿಂದಲ್ಲ, ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳಿಗೋಸ್ಕರ ಸಂತಾಪ ಪಟ್ಟು ಬಂದು, ಸ್ವಾಮಿ ನಾನು ಇಂಥ ತಪ್ಪುಗಳನ್ನು ಮಾಡಿದ್ದೇನೆ, ನಾನು ಈ ಪಾಪಕ್ಕೆ ಒಳಗಾಗಿದ್ದೇನೆ, ಸ್ವಾಮಿ ನನ್ನ ಪಾಪಗಳನ್ನು ಸಮಿಸು ಎಂಬುದಾಗಿ ಆತನ ಬಳಿಗೆ ಬಂದು ನಾವು ಮೊಣಕಾಲೂರಿ ಕೇಳಿಕೊಂಡಾಗ ಆತನು ನಮ್ಮ ಪಾಪಗಳನ್ನು ಶುದ್ಧೀಕರಿಸುವುದರ ಮೂಲಕವಾಗಿ, ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಮ್ಮನ್ನು ಶುದ್ಧೀಕರಿಸುವುದರ ಮೂಲಕವಾಗಿ ನಮ್ಮ ಪ್ರಾರ್ಥನೆಗೆ ಪರಲೋಕದಿಂದ ಉತ್ತರವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ನಂಬಿಕೆಯಿಂದ ನಾವು ಬರಬೇಕು ಆತನ ಬಳಿಗೆ, ಪೂರ್ಣ ಹೃದಯದಿಂದ ಆತನನ್ನು ಹುಡುಕುವರಾಗಬೇಕು. ಆವಾಗ ನಮಗೆ ಪ್ರತಿಫಲವನ್ನು ಆತನು ಕೊಡ್ತಕ್ಕಂಥವನಾಗಿದ್ದಾನೆ. ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಹಿಬ್ರಿಯದವರಿಗೆ ಬರೆದ ಪುಸ್ತಕ 11:6 ಓದಬೇಕಾದರೆ ಅದರಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬ ನಂಬುವುದು ಅವಶ್ಯ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ದೇವರು ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಆತನ ಬಳಿಗೆ ಬರಬೇಕು. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ ಅನ್ನುವಂತಹ ಹಂಬಲದಿಂದ ನಾವು ಬರಬೇಕು. ದೇವರ ವಾಕ್ಯ ಅದಕ್ಕೋಸ್ಕರ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದನ್ನು ನಾವು ನಂಬುವುದು ಅವಶ್ಯಕ. ಅಲ್ಲಿ ನಾವು ನೋಡಿದೆವು, ಬೇಡಿಕೊಳ್ಳುವಿರಿ ಕೊಡಲಾಗುವುದು ಎಂಬುದಾಗಿ ಈ ವಾಕ್ಯದಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಯಾರು ಆತನನ್ನು ಹುಡುಕ್ತಕ್ಕಂಥವರಾಗಿದ್ದಾರೋ ಆತನಿಗೆ ಪ್ರತಿಫಲವನ್ನು ನಾನು ಕೊಡ್ತಕ್ಕಂಥವನಾಗಿದ್ದೇನೆ, ಯಾರು ನಂಬಿಕೆಯಿಂದ ಬರ್ತಕ್ಕಂಥವರಾಗಿದ್ದಾರೋ ಅವರಿಗೆ ನಾನು ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದೇನೆ. ಇನ್ನು ಮಾರ್ಕನು ಬರೆದ ಪುಸ್ತಕ 11:24 ನೋಡುವುದಾದರೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಮತ್ತೊಂದು ಕಡೆ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ನಂಬಿಕೆಯಿಂದ ಆತನ ಬಳಿಗೆ ಪ್ರಾರ್ಥನೆಯಲ್ಲಿ ಬಂದು ಮೊಣಕಾಲೂರಿ ಕೇಳುವುದಾದರೆ ಪರಲೋಕದಿಂದ ಆತನು ನಮಗೆ ಎಲ್ಲವನ್ನ ದಯಪಾಲಿಸ್ತಕ್ಕಂಥವನಾಗಿದ್ದಾನೆ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸ್ತಕ್ಕಂಥವನಾಗಿದ್ದೇನೆ. ಆಗಿರಬೇಕಾದರೆ ಪ್ರಿಯ ಕೇಳುಗರೆ, ಯಾಕೆ ನೀವು ತಡ ಮಾಡ್ತಕ್ಕಂಥವರಾಗಿದ್ದೀರಾ? ಈ ಸಮಯವೇ ನಿಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನು ಮಾತನಾಡ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ತಿಳಿದುಕೊಂಡು ನಂಬಿಕೆಯಿಂದ ಆತನ ಬಳಿಗೆ ಬರೋಣ. ನಂಬಿಕೆಯಿಂದ ಆತನ ಬಳಿಗೆ ಬಂದು ನಾವು ಆತನನ್ನು ಹುಡ್ಕೋಣ. ಆತನ ಬಳಿಯಲ್ಲಿ, ಒಬ್ಬ ಸ್ನೇಹಿತನ ಬಳಿಯಲ್ಲಿ ನಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು, ನೋವುಗಳನ್ನು, ನಾವು ಅನುಭವಿಸುವಂತಹ ಎಲ್ಲ ರೀತಿಯ ತೊಳಲಾಟಗಳನ್ನು ಹೇಳಿಕೊಳ್ಳುವ ರೀತಿಯಲ್ಲಿ ನಾವು ಕ್ರಿಸ್ತನ ಬಳಿಗೆ ಬಂದು ನಾವು ಹೇಳಿಕೊಳ್ಳೋಣ. ಆವಾಗ ನಮಗೆ ಆತನ ಎಲ್ಲವನ್ನ ಕೊಡ್ತಕ್ಕಂಥವನಾಗಿದ್ದಾನೆ. ಅದನ್ನು ಆದರೆ ನಂಬಿಕೆಯಿಂದ ಆತನ ಬಳಿಗೆ ಬರ್ತಕ್ಕಂಥದ್ದು ಬಹಳ ಬಹಳ ಅವಶ್ಯಕ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಆತನ ಕೃಪೆಯನ್ನು, ಆತನ ಕರುಣೆಯನ್ನು, ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ, ಆತನ ಪ್ರೀತಿಯನ್ನು ಹೊಂದಿಕೊಳ್ಳಬೇಕಾದರೆ ನಾವು ಕ್ಷಮಾಪಣೆಯ ಸ್ವಭಾವವು ನಮ್ಮಲ್ಲಿರಬೇಕು. ನಾವು ಬೇರೆಯವರನ್ನು ಸಮಿಸುವಂಥವರಾಗಬೇಕು. ನಮ್ಮ ಹೃದಯದಲ್ಲಿ ಯಾವುದೇ ಕಲ್ಮಸವಿರಬಾರದು, ಯಾವುದೇ ವೈರತ್ವ ಇರಬಾರದು. ಎಲ್ಲರನ್ನ ಪ್ರೀತಿಯಿಂದ, ಕ್ಷಮಾಪಣೆ ಭಾವದಿಂದ ನಾವು ಕ್ರಿಸ್ತನ ಬಳಿಗೆ ಬಂದು ನಾವು ಕೇಳುವಾಗ ಆತನು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಮತ್ತಾಯನು ಬರೆದ ಸುವಾರ್ತೆ 6:12 ಓದಬೇಕಾದರೆ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಿಮಗೆ ತಪ್ಪು ಮಾಡಿದವರನ್ನ ನೀವು ಸಮಿಸುವಂತೆ ನಿಮ್ಮ ತಪ್ಪುಗಳನ್ನು ಸಮಿಸಬೇಕೆಂದು ಯೇಸು ಸ್ವಾಮಿ ಹೇಳ್ತಕ್ಕಂಥವನಾಗಿದ್ದಾನೆ. ಆ ಸಮಿಸುವ ಸ್ವಭಾವದಲ್ಲಿ ನಾವು ಇರುವುದಾದರೆ, ಆ ಸಮಿಸುವ ಸ್ವಭಾವದಲ್ಲಿ ನಾವು ಬಂದು ಪ್ರಾರ್ಥನೆಗೆ ಕುಳಿತುಕೊಳ್ಳುವುದಾದರೆ ದೇವರು ನಮ್ಮ ಪಾಪಗಳನ್ನು ಸಮಿಸುವುದರ ಮೂಲಕವಾಗಿ ಪರಲೋಕದಿಂದ ಎಲ್ಲವನ್ನು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಯಾವಾಗ ಪಾಪ ನಮ್ಮಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದಾಗಿದೆಯೋ ಆವಾಗ ನಮ್ಮ ಹೃದಯದಲ್ಲಿ ಬೇಸರ ತುಂಬಿಕೊಳ್ತಕ್ಕಂಥದ್ದಾಗಿದೆ. ಏನು ಮಾಡಬೇಕು, ಪ್ರಾರ್ಥನೆ ಮಾಡಲು ಸೈತಾನನು ಬಿಡುವುದಿಲ್ಲ.
ದೇವರ ಬಳಿಗೆ ಬಂದು ಮಾತನಾಡಲು ಸೈತಾನನು ಬಿಡುವುದಿಲ್ಲ. ಆದರೆ ನಾವು ಯಾವಾಗ ನಮ್ಮ ಪಾಪದ ಹರಿವನ್ನು ಹರಿತುಕೊಂಡು ಕ್ರಿಸ್ತನ ಬಳಿಗೆ ಬಂದು ನಾವು ಮೊಣಕಾಲುರಿ ಪಾಪಗಳನ್ನು ಹರಕೆ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದೇವೋ ಆವಾಗ ಸೈತಾನ ನಮ್ಮಿಂದ ಓಡೋಗ್ತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ನಾವು ಬಿಗಿಯಾಗಿ ಕರ್ತನ ಬಳಿಗೆ ಬಂದು ಪಟ್ಟಿಡಿಕೊಳ್ಳಬೇಕು. ನಾವು ನಂಬಿಕೆಯಿಂದ ಅನುಭವದಲ್ಲಿ, ಕ್ರಿಸ್ತನ ಅನುಭವದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯುವಂಥವರಾಗಬೇಕು. ಆವಾಗ ನಮಗೆ ಪ್ರಾರ್ಥನೆ ಮಾಡಲು ಬೇಸರವಿರುವುದಿಲ್ಲ. ಕ್ರಿಸ್ತನ ಬಳಿಗೆ ಬಂದು ಆತನ ವಾಕ್ಯಗಳನ್ನು ಓದಲು ನಮಗೆ ಬೇಸರವಿರುವುದಿಲ್ಲ. ಅದಕ್ಕೋಸ್ಕರವೇ ರೋಮಾಪುರದವರಿಗೆ ಬರೆದ ಪುಸ್ತಕ 12:12 ವಚನದಲ್ಲಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡದೆ ಹೋದರೆ ಸೈತಾನ ನಮ್ಮ ಬಳಿಗೆ ಬಂದು ಒಕ್ಕಿಕೊಳ್ತಕ್ಕಂಥವನಾಗಿದ್ದಾನೆ. ಸೈತಾನ ನಮ್ಮನ್ನು ಹಿಡಿದುಕೊಳ್ತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆ ಮಾಡಲು ಆತನು ಬಿಡುವುದಿಲ್ಲ. ಅದಕ್ಕೋಸ್ಕರವೇ 1 ಪೇತ್ರ 4:7 ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ನೀವು ಜಿತೇಂದ್ರರಾಗಿರಲು ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥರಾಗಿರುವಾಗಿಯೂ ಜೀವಿಸಿರಿ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ನಾವು ಯಾವಾಗಲೂ ಎಚ್ಚರವಿದ್ದು ಪ್ರಾರ್ಥಿಸ್ತಕ್ಕಂಥವರಾಗಿರಬೇಕು. ಪವಿತ್ರಾತ್ಮನ ಪ್ರೇರಣೆಯನ್ನು ಹೊಂದುವಂಥವರಾಗಿರಬೇಕು. ಆತನ ಬಳಿಗೆ ಸ್ತುತಿ ಸ್ತೋತ್ರ ವಿಜ್ಞಾಪನೆಗಳ ಮೂಲಕವಾಗಿ ನಾವು ಬರಬೇಕು. ಯಾವುದೇ ಸಮಯದಲ್ಲಿ ಆದರೂ ಆತನ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡುವುದಾದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೆ, ನಾನು ಎಷ್ಟು ಹೊತ್ತು ಪ್ರಾರ್ಥನೆ ಮಾಡಬೇಕು? ಎಷ್ಟು ಹೊತ್ತು ಎಂಬುದಾಗಿಲ್ಲ ಪ್ರಿಯ ಕೇಳುಗರೆ. ನಾವು ದೇವರ ಬಳಿಗೆ ಬಂದು ನಮಗಿರ್ತಕ್ಕಂಥ ಎಲ್ಲ ಸಮಯದಲ್ಲಿಯೂ ಆತನ ಮುಂದೆ ಪ್ರಾರ್ಥನೆ ಮಾಡಬೇಕು. ನಾವು ದೇವರ ವಾಕ್ಯದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಯೆರೂಸಲೇಮಿನ ದೇವಾಲಯ ಬೆಂಕಿಯಲ್ಲಿ ಸುಟ್ಟು ನಾಶವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೆಹೆಮೀಯ ಇಲ್ಲಿ ಅವನು ಅರಮನೆಯಲ್ಲಿ ಒಬ್ಬ ಸೇವಕನಾಗಿರ್ತಕ್ಕಂಥವನಾಗಿದ್ದಾನೆ. ರಾಜನನ್ನು ಸತ್ಕರಿಸ್ತಕ್ಕಂಥ ಸೇವಕನಾಗಿರ್ತಾನೆ. ಆತನು ಅರ್ಥಶಾಸ್ತ್ರ ಅಂತಕ್ಕಂಥ ರಾಜನ ಬಳಿಗೆ ಬಂದು ಹೇಗೆ ಭಿನ್ನಾಭಿಪ್ರಾಯಗಳನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಯಾಕೆ ನಿನ್ನ ಮುಖ ಸಪ್ಪಗಾಗಿದೆ ಎಂಬುದಾಗಿ ರಾಜನು ಕೇಳುವಾಗ ಅದೇ ಒಂದು ನಿಮಿಷದಲ್ಲಿ ಆತನು ಪರಲೋಕದ ದೇವರನ್ನು ಸ್ತುತಿಸಿ ಕೊಂಡಾಡಿ ಆ ನಂತರ ರಾಜನ ಬಳಿಗೆ ತನ್ನ ವಿಜ್ಞಾಪನೆಯನ್ನು ನೀಡ್ತಕ್ಕಂಥವನಾಗಿದ್ದಾನೆ. ದೇವರು ನಮ್ಮ ಹೃದಯಗಳನ್ನು ಅರ್ಥಕೊಳ್ಳಿರ್ತಕ್ಕಂಥ ದೇವರು. ಹಾಗಾಗಿ ಆತನ ಬಳಿಗೆ ಬಂದು ನಾವು ಒಂದೇ ಒಂದು ನಿಮಿಷ ಹೃದಯದಲ್ಲಿ ಆತನನ್ನು ನೆನೆಸಿ ನಾವು ಪ್ರಾರ್ಥಿಸುವುದಾದರೆ ಆತನು ಪರಲೋಕದಿಂದ ನಮಗೆ ಉತ್ತರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ನಾವು ಆತನ ಬಳಿಗೆ ಬಂದು ಬೇಡಿಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಹೇಗೆ ಬೇಡಿಕೊಳ್ಳಬೇಕು? ದಾವಿದ ಯಾವ ರೀತಿಯಲ್ಲಿ ಬೇಡಿಕೊಂಡನು ಎಂಬುದಾಗಿ ನಾವು ನೋಡುವುದಾದರೆ ಕೀರ್ತನೆ 147:3 ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರ ಬಳಿಗೆ ಬರಬೇಕಾದರೆ ನಾವು ಆ ಮುರಿದ ಮನಸ್ಸುಳ್ಳವರಾಗಿ ಬರಬೇಕು. ಆವಾಗ ನಮ್ಮ ಹೃದಯದಲ್ಲಿರ್ತಕ್ಕಂಥ ಎಲ್ಲ ನೋವುಗಳನ್ನು ಆತನು ವಾಸಿ ಮಾಡ್ತಕ್ಕಂಥವನಾಗಿದ್ದಾನೆ. ನಾವು ದೇವರ ಬಳಿಗೆ ಆ ಒಂದು ತಗ್ಗಿದ ಮನಸ್ಸಿನಿಂದ ಬಂದು ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆದರೆ ಯಾವಾಗ ನಮ್ಮಲ್ಲಿ ಪಾಪ ತುಂಬಿಕೊಳ್ಳಿರ್ತಕ್ಕಂಥದ್ದಾಗಿದೆಯೋ, ದೇವರ ಆಜ್ಞೆಗಳಿಗೆ ನಾವು ಸರಿಯಾಗಿ ನಡೆಯುವುದಿಲ್ಲವೋ, ಆವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಜ್ಞಾನೋಕ್ತಿ 28:9 ವಚನವನ್ನು ನಾವು ನೋಡಬೇಕಾದರೆ, ಧರ್ಮ ಉಪದೇಶಕ್ಕೆ ಕಿವಿಗೊಡದವನು ಮಾಡುವ ದೈವ ಪ್ರಾರ್ಥನೆಗಳು ಅಸಹ್ಯ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ನಮಗೆ ಉತ್ತರವನ್ನು ಕೊಡಬೇಕಾದರೆ ನಾವು ಆತನ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳಬೇಕು. ಆತನ ಮಾರ್ಗದಲ್ಲಿ ನಾವು ಸರಿಯಾಗಿ ನಡೆದುಕೊಳ್ತಕ್ಕಂಥವರಾಗಿರಬೇಕು. ಆವಾಗ ದೇವರು ನಮಗೆ ಪರಲೋಕದಿಂದ ಉತ್ತರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ದೇವರೊಂದಿಗೆ ಮಾತನಾಡುವುದೇ ಪ್ರಾರ್ಥನೆ ಆಗಿದೆ ಎಂಬುದಾಗಿ ನಾವು ನೋಡಿದೆವು. ನಮ್ಮ ಎಲ್ಲ ಸುಖ ದುಃಖಗಳನ್ನು ದೇವರಲ್ಲಿ ಪ್ರಾರ್ಥನೆ ಮುಖಾಂತರವಾಗಿ ಹೇಳಿಕೊಳ್ಳಬೇಕು. ಒಬ್ಬ ಪ್ರಾಣ ಸ್ನೇಹಿತನ ಹೃದಯವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಹೃದಯದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಆತನಿಗೆ ಹೇಳುವ ರೀತಿಯಲ್ಲಿ ನಾವು ಹೇಳಬೇಕು. ಪರಲೋಕದ ಆ ಒಂದು ದ್ವಾರವನ್ನು ತೆರೆಯಲು ಪ್ರಾರ್ಥನೆ ಒಂದು ಬೀಗದ ಕಾಯಿಯಾಗಿದೆ. ಆದರೆ ಪಾಪಿಗಳಾಗಿರ್ತಕ್ಕಂಥ ನಾವು ಆ ಪಾಪಗಳನ್ನು ಶಮಿಸುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆವಾಗ ದೇವರು ಪರಲೋಕದಿಂದ ನಮಗೆ ಉತ್ತರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆತನ ಆಜ್ಞೆಗಳಿಗೆ ನಾವು ಸರಿಯಾಗಿ ನಡೆದುಕೊಂಡಾಗ ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ಬೇಡಿಕೊಳ್ಳಿರಿ, ನಿಮಗೆ ಕೊಡಲಾಗುವುದು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಯಾವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು? ಎಲ್ಲ ಸಮಯದಲ್ಲೂ ನಾವು ಪ್ರಾರ್ಥನೆ ಮಾಡಬೇಕು. ಮಧ್ಯಾಹ್ನ, ಸಂಜೆ, ಬೆಳಿಗ್ಗೆ, ಮುಂಜಾನೆ, ಯಾವ ಸಮಯ ನಿಮಗೆ ಸಿಗ್ತಕ್ಕಂಥದ್ದಾಗಿದೆ ಎಲ್ಲ ಸಮಯದಲ್ಲೂ ನಾವು ಪ್ರಾರ್ಥನೆ ಮಾಡಬೇಕು. ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆಗಳು ಧೂಪದ ರೀತಿಯಲ್ಲಿ ಪರಲೋಕಕ್ಕೆ ಹೇರಿ ಹೋಗ್ತಕ್ಕಂಥದ್ದಾಗಿದೆ. ಪರಲೋಕದ ದೇವರೇ, ಅದು ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಅರಿತುಕೊಂಡಿದ್ದೇವೆ. ನಿನ್ನ ವಾಕ್ಯ ಅದು ಪರಿಶುದ್ಧಾತ್ಮನ ಪ್ರೇರಿತವಾಗಿ ಬರೆದಿರತಕ್ಕಂಥದ್ದು. ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀನು ನಮಗೆ ತಿಳಿಯಪಡಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿರುವುದಕ್ಕೋಸ್ಕರ ಸ್ತೋತ್ರ. ಇವತ್ತಿನಿಂದ ಸತ್ಯವೇದವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೀತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಪರಿಶುದ್ಧಾತ್ಮನ ಮುಖಾಂತರವಾಗಿ ತಿಳಿಸಿಪಟ್ಟಿರ್ತಕ್ಕಂಥ ಸತ್ಯದ ಮರ್ಮಗಳನ್ನು ಅವರಿಗೆ ತಿಳಿಯಪಡಿಸು. ಆ ನಿಟ್ಟಿನಲ್ಲಿ ನಮ್ಮ ರಕ್ಷಣೆಗೆ ಬೇಕಾದಂತ ಎಲ್ಲ ವಿಚಾರನ ಅರ್ಥ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಜೀವಿಸುವಾಗಿ ಅವರಿಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-31 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಜಗದ ಬೆಳಕು ನೀನೇ, ಜಗದ ಶಕ್ತಿಯು ನೀನೇ. ಓ ದೇವ ಪ್ರಭುವೇ, ದೇವ ಪುತ್ರನೇ, ನೀನೇ ನನ್ನ ಬೆಳಕು. ಕೈ ಹಿಡಿದು ನನ್ನ ನಡೆಸು. ಜಗದ ಬೆಳಕು ನೀನೇ, ಜಗದ ಬೆಳಕು ನೀನೇ.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-833-2231 ಈ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.